హరి శ్రీనివాస హరి ఓం శ్రీ గురుభ్యో నమః. అభ్రమం భంగరహితం అజడం విమలం సదా ఆనందతీర్థమతులం వదే తాపత్రయాపహం నిత్యా సిద్ధాంత దుద్ధాంత విధ్వంసన విచక్షణ జయతీర్థాకృతనే భారతామ్నోహృదంబరే అర్తికల్పితకల్పోయం ప్రత్యత్యగతకేసరి వ్యాసతీర్థ గురుభూయాద్ అశ్లిష్టాతి సిద్ధయే తపో విద్యా విరక్త్యాది సద్గుణోగాకరాణం వాయురాజగురు నుండే హెగ్రిపదాశ్రయాన్ కుజయ రాఘవేంద్రాయ సిద్ధన్మృతాయత భరతాంక ప్రోక్షాయ నమతాం కామధేనవే దుర్వాయుధాంతవే వైష్ణవింద్యవేందవే శ్రీ రాఘవేంద్ర గురువే నమో తింతయాళవే అజ్ఞాన తమిరచ్ఛేదం బుద్ధి సంపత్ప్రాయకం విజ్ఞాన విమలం శాంతం విజయాఖ్య బ్రహ్మజే ఆగతాది కాళికం ఆగమార్థ విషాదం త్యాగభోగ సమాయక్తం భాగణ్య బ్రహ్మజే బ్రజేష్ నిభాకారం జగదీశ పదాశ్రయం జగదీతల విఖ్యాతం జగన్నాథ బ్రహ్మజే ఆపాదమణి పర్యంతం గురునామాప్తి స్మరేత్ జన విఘ్న ప్రశ్నంతి సిద్ధించ మనోరథాః. హరి ఓం శ్రీ గురుభ్యో నమః. ನಾವು ಅಧಿಕ ಮಾಸದ ಪ್ರಯುಕ್ತವಾಗಿ ಪ್ರತಿದಿನ ಹರಿಕಥಾನುಸಾರ ಪಾರಾಯಣ ಅಂತ ಮಾಡ್ತಾ ಬಂದಿದ್ದೀವಿ. ಇವತ್ತು ಸರ್ವಸ್ವಾತಂತ್ರ್ಯ ಸಂಧಿ ಇಲ್ಲ ಕ್ರೀಡಾ ವಿಲಾಸ ಸಂಧಿ ಅಂತ ಕರೆಯಲ್ಪಡುವುದು 18ನೇ ಸಂಧಿ, ಅದರ ಪಾರಾಯಣ ಮಾಡ್ತೀವಿ. ಸೊ ಜಗನ್ನಾಥದಾಸರು ಮೂರು ಸಂಧಿಗಳಲ್ಲಿ ದತ್ತ ಸ್ವಾತಂತ್ರ್ಯ ಸಂಧಿ, ಸ್ವಗತ ಸ್ವಾತಂತ್ರ್ಯ ಸಂಧಿ, ಈಗ ಸರ್ವಸ್ವಾತಂತ್ರ್ಯ ಸಂಧಿ, ಇದರಲ್ಲಿ ಭಗವಂತನ ಸ್ವಾತಂತ್ರ್ಯ ರೂಪಗಳು, ಅವನು ಸ್ವಾತಂತ್ರ್ಯವನ್ನು ಕೊಡುವುದು ಅಂದರೆ ಇಡುವುದು, ಇಡುವುದು ಅಂದರೆ ತನ್ನ ರೂಪಗಳನ್ನು, ಸ್ವತಂತ್ರ ರೂಪಗಳನ್ನು ಇಡುವುದು, ತನ್ನದೇ ಆದ ಎಲ್ಲ ವಿಧವಾದ ಸ್ವಾತಂತ್ರ್ಯವು ತನ್ನ ಕೈಲೇ ಇದೆ. ಈ ಮೂರು ವಿಧವಾದ ಸ್ವಾತಂತ್ರ್ಯವೇನು ಅಂತ ಹೇಳಿದರೆ, ನಮಗೆ ಎಲ್ಲ ರೀತಿಗಳಲ್ಲಿ ಕೂಡ ಮೂರು ವಿಧವಾದ ವಿಭಾಗ ಕಾಣಿಸುತ್ತೆ. ಯಾಕಂತ ಹೇಳಿದರೆ, ನಾವು ಕಾಯಿಕ ವಾಚಿಕ ಮಾನಸಿಕ, ಅದೇ ವಿಧವಾಗಿ ಶಕ್ತಿಗಳು ಕೂಡ ನಮಗೆ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಹೀಗೆ ಜ್ಞಾನದಲ್ಲಿ ಸ್ವಾತಂತ್ರ್ಯವಾಗಲಿ, ಇಚ್ಛೆಯಲ್ಲಿ ಸ್ವಾತಂತ್ರ್ಯ ಆಗಲಿ, ಕ್ರಿಯಾದಲ್ಲಿ ಸ್ವಾತಂತ್ರ್ಯ, ಅದಕ್ಕೆ ಕ್ರೀಡಾ ವಿಲಾಸ ಸಂಧಿ. ಭಗವಂತ ಎಲ್ಲ ಕ್ರಿಯೆಗಳನ್ನು ಮಾಡುವಾಗ ಕೂಡ ಪ್ರೇರಣೆ ಕೊಡುವುದು ಮಾತ್ರವಲ್ಲ, ಭಗವಂತ ಕ್ರಿಯೆಗಳನ್ನು ಮಾಡಿಸುವಾಗ ಕೂಡ ಅವನೇ ಎಲ್ಲವನ್ನೂ ಸ್ವಾತಂತ್ರ್ಯ ಅವನಿಗೆ ಇದೆ ಅಂತ ಹೇಳಿ, ಎಲ್ಲವೂ ಅವನ ಭಗವಂತನ ಸ್ವಾತಂತ್ರ್ಯವಾದರೆ ಜೀವರೇನು ಮಾಡಬೇಕು? ಅವರು ಜಡವಂತೆನ, ಜಡವಸ್ತುಗಳಂತೆನ ಅಂತ ಹೇಳಿದರೆ, ಒಂದು ವಿಧವಾಗಿ ಜಡಗಳಂತೆ ಸ್ವಾತಂತ್ರ್ಯವಿಲ್ಲದಿರುವ ಕೈಯಲ್ಲಿ, ಆದರೆ ಜೀವರಿಗೆ ಭಾವ ಪ್ರೇರಣೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಅನುಭವ ಇದೆ. ಸೊ ಜೀವನರಿಗೆ ಅನುಭವ ಇದೆ, ಆದ್ದರಿಂದ ಅನುಭವ ಅನ್ನೋದು ಕೂಡ ಭಗವಂತ ಕೊಟ್ಟರೆ ಇರುವಂಥದ್ದು, ಆದರೆ ಆ ಅನುಭವ ಜೀವರಿಗೆ ಇದೆ, ಆದ್ದರಿಂದ ಅವರು ಆ ವಿಷಯದಲ್ಲಿ ಜಡ ವಸ್ತುಗಳಂತೆ ಅಲ್ಲ. ಹೀಗೆ ಭಗವಂತ ಅವರವರ ಒಳಗೆ ನಿಂತು ಯಾರಿಂದ ಎಷ್ಟೆಷ್ಟು ಕಾರ್ಯವನ್ನು ಮಾಡಿಸುತ್ತಾನೆ ಅನ್ನುವುದನ್ನು ತಿಳಿಸಿಕೊಡುವುದಕ್ಕಾಗಿ ಇಲ್ಲಿ ಸ್ವಾತಂತ್ರ್ಯ ವಿಭಾಗವನ್ನು ಹೇಳ್ತಾರೆ. ಇಲ್ಲ ಅಂದ್ರೆ ಭಗವಂತನ ಗುಣವನ್ನು ಹೇಗೆ ವಿಭಾಗ ಮಾಡುವುದು? ಅವನ ಸ್ವಾತಂತ್ರ್ಯ ಗುಣ, ಅದನ್ನು ವಿಭಾಗ ಹೇಗೆ ಮಾಡಲಿಕ್ಕಾಗತ್ತೆ? ಆದ್ದರಿಂದ ಸ್ವಾತಂತ್ರ್ಯ ಗುಣ ವಿಭಾಗ ಅಂತ ಹೇಳಿದರೆ, ಅವನ ಸ್ವಾತಂತ್ರ್ಯ ರೂಪಗಳು ಎಷ್ಟಿದ್ದು, ಅನಂತಾನಂತ ಸ್ವಾತಂತ್ರ್ಯ ರೂಪಗಳು, ಅವುಗಳನ್ನು ಎಲ್ಲರ ಒಳಗೆ ಎಷ್ಟೆಷ್ಟು ತನ್ನ ರೂಪಗಳನ್ನು ಇಟ್ಟು ಎಷ್ಟೆಷ್ಟು ಅವರಿಂದ ಮಾಡಿಸುತ್ತಾನೆ ಅನ್ನುವುದನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಈ ವಿಧವಾಗಿ ಎಲ್ಲರಿಗಿಂತ ಹೆಚ್ಚಾಗಿ ಅದನ್ನು ಭಗವಂತ ತಾನು ಆದ ಮೇಲೆ ಲಕ್ಷ್ಮಿಯಲ್ಲಿ, ಅದಾದ ಮೇಲೆ ತಾರತಮ್ಯಾನುಸಾರವಾಗಿ ಬ್ರಹ್ಮ ವಾಯುಗಳಲ್ಲಿ, ಹೀಗೆ ಒಬ್ಬರಲ್ಲಿ ಕೂಡ ಈಗ 52 ಭಾಗ, ಚತುರ್ಮುಖ ಬ್ರಹ್ಮನಲ್ಲಿ 48 ಭಾಗ, ವಾಯುದೇವರಲ್ಲಿ ಅಂತ ಹೀಗೆಲ್ಲ ಭಾಗವನ್ನು ಹೇಳ್ತಾ ಹೋಗ್ತಾರೆ. ಅಂದ್ರೆ ಅವರಿಂದ ಅಷ್ಟು ಕಾರ್ಯವನ್ನು ಭಗವಂತ ತಾನು ಅವರ ಒಳಗೆ ನಿಂತು ಮಾಡಿಸುತ್ತಾನೆ ಅಂಥೇಳಿ. ಹೀಗೆ ಅನೇಕ ತತ್ವಾಭಿಮಾನಿ ದೇವತೆಗಳು, ಅಷ್ಟೇ ಅಲ್ಲದೆ ಮಾನವರು, ದಾನವರು, ದೇವತೆಗಳು ಎಲ್ಲರ ಒಳಗೂ ಕೂಡ ನಿಂತು, ದೇವ ದಾನವ ಮಾನವರ ಒಳಗೆ ಎಲ್ಲರ ಒಳಗೆ ನಿಂತು ಆ ಸ್ವಾತಂತ್ರ್ಯವನ್ನು ವಿಭಾಗ ಮಾಡ್ತಾನೆ ಅಂಥೇಳಿ. ಮತ್ತೆ ಮನುಷ್ಯರಿಗೂ, ದೇವತೆಗಳಿಗೂ, ದಾನವರಿಗೂ ಯಾರಿಗೂ ಸ್ವಾತಂತ್ರ್ಯವಿಲ್ಲ ಅಂತ ಹೇಳಿದ ಮೇಲೆ ನಮ್ಮ ಅನುಭವ ಬೇರೆ ವಿಧವಾಗಿ ಹೇಳುತ್ತಲ್ವ. ಈಗ ಯಾರಾದರೂ ಏನಾದರೂ ಕೆಲಸ ಮಾಡಬೇಕಂದ್ರೆ ಚಿಕ್ಕ ಚಿಕ್ಕ ವಿಷಯಗಳಲ್ಲಿ ಅವು ತಾವಾಗಿ ನಿರ್ಣಯ ಮಾಡಿದಂತೆ ಕಾಣುತ್ತೆ. ಇಲ್ಲಿಗೆ ಹೀಗೆ ಹೋಗ್ಬೇಕಾ, ಹಾಗೆ ಹೋಗ್ಬೇಕಾ ಅಂತ ಹೇಳಿದ್ರೆ ಅದನ್ನು ನಾನು ನಿರ್ಣಯ ಮಾಡ್ತೀನಿ ಅನ್ನುವ ಅನುಭವ ಎಲ್ಲರಿಗೆ ಇದೆ. ಮತ್ತೆ ಈ ಅನುಭವವನ್ನು ಅಲ್ಲಗಳೆಯುವುದು ಹೇಗೆ, ಸ್ವಾತಂತ್ರ್ಯವಿಲ್ಲ ಅಂತ ಹೇಗೆ ಹೇಳಕ್ಕಾಗತ್ತೆ ಅಂತ ಹೇಳಿದರೆ, ಅಲ್ಲಿ ನಾವು ನೆನಪಿನಲ್ಲಿ ಇಟ್ಟುಕೋಬೇಕು, ಆ ಅನುಭವ ಬಂದರೂ ಕೂಡ ಆ ಅನುಭವ ಬರುವುದಕ್ಕೂ ಪರಮಾತ್ಮ ಕಾರಣ. ಆ ಅನುಭವ ಬರಲಿಕ್ಕೆ ಮುಂಚೆ ಆ ಕೆಲಸ ಮಾಡಿಸುವಾಗ ಕೂಡ ಆ ಸ್ವಭಾವಕ್ಕೆ ತಕ್ಕಂತೆ ಜನರು ಮಾಡ್ತಾರೆ. ಎಲ್ಲರಿಗೂ ಅವಕಾಶ ಒಂದೇ ಇದ್ದಾಗಲೂ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಯಾಕೆ ಮಾಡ್ತಾರೆ? ಎಲ್ಲರಿಗೂ ಒಳ್ಳೆಯವರು ಇರಬಹುದು, ಎಲ್ಲರಿಗೂ ಒಂದೇ ಅವಕಾಶ ಇರಬಹುದು. ಈಗ ಇಲ್ಲಿ ಬಂದು ಪಾರಾಯಣ ಮಾಡುವವರು ಒಂದು ಸ್ವಲ್ಪ ಜನ ಮಾಡ್ತಾ ಇದ್ದಾರೆ, ಅಂದ್ರೆ ಮಿಕ್ಕರು ಯಾರಿಗೂ ಕೂಡ ದೇವರ ಮೇಲೆ ಭಕ್ತಿ ಇಲ್ಲ ಅಂತಲ್ಲ, ಅವರೆಲ್ಲರಿಗೂ ಇದೆ. ಆದರೆ ಅವಕಾಶ ಕೊಡಬೇಕು ಭಗವಂತ, ಪ್ರೇರಣೆ ಕೊಡಬೇಕು. ಅವಕಾಶ ಪ್ರೇರಣೆ ಕೊಟ್ಟ ಮೇಲೆ ಶಕ್ತಿ ಕೊಡಬೇಕು, ಶಕ್ತಿ ಕೊಟ್ಟ ಇಚ್ಛೆ ಜ್ಞಾನಗಳು ಕೂಡ ಕೊಡಬೇಕು. ಈ ವಿಧವಾಗಿ ಎಲ್ಲ ಸ್ಟೇಜಸ್ನಲ್ಲಿ ಭಗವಂತನ ಕೈವಾಡ ಇರುತ್ತೆ, ಎಲ್ಲ ಭಗವಂತ ಇಚ್ಛಾನುಸಾರವಾಗಿಯೇ ನಡೆಯುತ್ತೆ ಅನ್ನೋದು ಸ್ಪಷ್ಟ. ಆದ್ದರಿಂದ ದಾಸರು ಕೂಡ ಅದೇ ಅನೇಕ ಜಾಗಗಳಲ್ಲಿ ಹೇಳ್ತಾರೆ, ಹರಿಚಿತ್ತಕ್ಕೆ ಬಂದದ್ದೇ ಎಲ್ಲ ಸತ್ಯ, ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಅಂತ ಹೇಳಿ. ಲವಲೇಶ ನಡೆಯದು ಅಂತ ಹೇಳಿದಾಗ ಯಾವ ಸ್ವಾತಂತ್ರ್ಯವೂ ಇಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಮತ್ತೆ ಅನೇಕ ವಿಧಿ ನಿಷೇಧಗಳು ಎಲ್ಲ ಶಾಸ್ತ್ರಗಳಲ್ಲಿ, ವೇದಗಳಲ್ಲಿ, ಪುರಾಣಗಳಲ್ಲಿ, ಎಲ್ಲ ಕಡೆ ಸ್ಮೃತಿಗಳಲ್ಲಿ ಎಲ್ಲ ಕಡೆ ಹೇಳಿದ್ದಾರಲ್ವಾ, ವಿಧಿ ನಿಷೇಧಗಳು ಯಾಕೆ ಇದೆ, ಯಾವ ಸ್ವಾತಂತ್ರ್ಯವೂ ಇಲ್ಲವಂದರೆ ಅನ್ನುವ ಸಂಶಯ ಬರುತ್ತೆ. ಇದು ಯಾಕೆ ಅಂತ ಹೇಳಿದರೆ, ಆ ವಿಧಿ ನಿಷೇಧಗಳು ಇದ್ದಾಗ ಕೂಡ ಜನರು ಇಷ್ಟ ಬಂದಂತೆ ಮಾಡ್ತಾರೆ. ಆದ್ದರಿಂದ ವಿಧಿ ನಿಷೇಧಗಳು ಯಾವ ನಿರ್ಣಯ ಭಗವಂತ ತಗೊಳ್ಳುತ್ತಾನೆ ಅನ್ನುವ ಸೂಚನೆ ನಮಗೆ ಕೊಡುತ್ತೆ ಅಷ್ಟೇ ಹೊರತು, ವಿಧಿ ನಿಷೇಧಗಳಿದ್ದ ಮಾತ್ರಕ್ಕೆ ಎಲ್ಲರೂ ವಿಧಿ ನಿಷೇಧಗಳ ಪಾಲನೆ ಮಾಡ್ತಾರನ್ನುವುದು ಗ್ಯಾರಂಟಿ ಇಲ್ಲ. ಆದ್ದರಿಂದ ವಿಧಿ ನಿಷೇಧಗಳು ಇದೆ ನಿಜ, ವಿಧಿ ನಿಷೇಧಗಳಕ್ಕೆ ತಕ್ಕಂತೆ ಭಗವಂತ ಫಲಗಳನ್ನು ಕೊಡ್ತಾನೆ ಅನ್ನೋ ತಿಳಿಸಿಕೊಡುತ್ತೆ. ಆದರೆ ಗೀತೆಯಲ್ಲಿ ಕೃಷ್ಣ ಹೇಳಿದಂತೆ, ಎಲ್ಲ ದೇವರು ಮಾಡಿಸ್ತಾನೆ ನಾನೇನು ಮಾಡುವುದಿಲ್ಲ ಅಂತ ಯಾರಾದರೂ ಕೂತರೆ ಅದು ಅವನ ಸ್ವಭಾವಕ್ಕೆ ತಕ್ಕಂತೆ ಭಗವಂತ ಪ್ರೇರಣೆ ಕೊಟ್ಟು ಅವನಿಂದ ಹಾಗೆ ಮಾಡಿಸುತ್ತಾನೆ, ಅದರಿಂದ ಪಾಪಗಳೇ ಉಂಟಾಗುತ್ತೆ. ಆದ್ದರಿಂದ ದೇವರು ಮಾಡಿಸುತ್ತಾನೆ ಅನ್ನುವ ಜ್ಞಾನ ಇರಬೇಕೇ ಹೊರತು ನಾವು ನಮ್ಮ ಪ್ರಯತ್ನ ದೇವರು ನಮ್ಮಿಂದ ಮಾಡಿಸುತ್ತಾ ಇದ್ದಾನೆ ಅನ್ನುವ ತಿಳುವಳಿಕೆಯಿಂದ ನಾವು ಮಾಡ್ತಾನೆ ಇರಬೇಕು. ಆದ್ದರಿಂದ ಇದು ಸ್ವಲ್ಪ ಕ್ಲಿಷ್ಟವಾಗಿರುವಂತಹ ವಿಷಯ, ಸ್ವಲ್ಪ ಜಾಗ್ರತೆಯಾಗಿ ಆಳವಾಗಿ ಆಲೋಚನೆ ಮಾಡಬೇಕಾದಂತಹ ವಿಷಯ. ಆದರೆ ಅದನ್ನು ಈ ಸಂಧಿಯಲ್ಲಿ ಅನೇಕ ರೀತಿಗಳಲ್ಲಿ ಜಗನ್ನಾಥ ದಾಸರು ತಿಳಿಸಿಕೊಡ್ತಾರೆ. ಈಗ ಇದನ್ನು ಪಾರಾಯಣ ಮಾಡುವ